ಜೇತ್ಯ ಜೋ ಅಖಂಡ ಗುಣೋರ್ ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾರಿ ಸುಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೇತ್ಯ ಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾ ಜೇತ್ಯ ಸಂಖ್ಯೋರ್ ಬಲಾಂಬಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಇದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಕ್ಕೆ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದ ದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ಕೆಲವು ವಿಷಯಗಳು ಹೇಳ್ಬೇಕಾಯ್ತು. ಇಲ್ಲಿ ಗಂಧರಸ ರೂಪ ಸ್ಪರ್ಶ ಶಬ್ದ ಒಂದು ತಾನಲ್ಲ ದರ ದರ ಪೆಸರಿಂದ ಕರೆಸುತ್ತ ಜೀವರಿಗೆ ತರ್ಪಕನು ತಾನಾಗಿ ಹೊಂದಿಕೊಂಡಿಹ ಪರಮ ಕರುಣಾ ಸಿಂಧು ಶಾಶ್ವತ ಮನವೇ ಮೊದಲಾದ ಇಂದ್ರಿಯಗಳೊಳಗಿದ್ದು ಭೋಗಿಸುತ್ತಿಹನು ವಿಷಯಗಳ ಅಂತ ಹೇಳ್ತಾ ಇದ್ದಾರೆ. ಅದು ನೋಡಿದ್ದೀವಿ. ಇಲ್ಲಿ ಶಾಶ್ವತ ಎಂಬೋ ಪದ ಬಂದಿದೆ. ಅದು ಶಾಶ್ವತ ಎಂಬುದು ಮನಸ್ಸಿಗೆ ಅಡ್ಜೆಕ್ಟಿವ್ ಅಂತ ಒಂದು ಮೀನಿಂಗ್ ಹೇಳಿದೆ. ಇನ್ನೊಂದು ಮೀನಿಂಗು ಬರುತ್ತೆ ಇಲ್ಲಿ. ಇಲ್ಲಿ ಶಾಶ್ವತ ಎಂಬುದು ಭಗವಂತನ ಹೆಸರು. ಅದು ಹೇಗೆ ಭಗವಂತನ ಹೆಸರು ಬರುತ್ತೆ ಅಂದ್ರೆ ಅದಕ್ಕೆ ಒಂದು ವ್ಯಾಖ್ಯಾನ. ಇದು ಏನಂದ್ರೆ ದೇವರ ಸೃಷ್ಟಿಯನ್ನ ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಸೃಷ್ಟಿಯನ್ನ ಉಲ್ಲೇಖಿಸಿದಾಗ ಇಲ್ಲಿ ಅನಿರುದ್ಧ ರೂಪವನ್ನ ಹೇಳ್ತಾ ಇದ್ದಾರೆ. ಈ ಪದ್ಯ ಹೇಗಿದೆ ಅಂದ್ರೆ 3, 4, 5, 6 ಬರುತ್ತ. ಮೂರನೇ ಪದ್ಯ ಬಂದು ಅನಿರುದ್ಧ, ನಾಲ್ಕನೇ ಪದ್ಯ ಬಂದು ಪ್ರದ್ಯುಮ್ನ, ಆಮೇಲೆ ಐದನೇ ಪದ್ಯ ಸಂಕರ್ಷಣ. ಅದು ಹೇಳಿ ವಿದ್ಯಕಾನೆಂದು ಆ ಕನೆಕ್ಷನ್ ಬಂದ್ಬಿಡತ್ತೆ. ಹೀಗೇನೋ ಇದು ಬನ್ನಂಜಾಚಾರ್ಯರು ಹೀಗೆ ಅರ್ಥವನ್ನ ಹೇಳಿದ್ದಾರೆ. ಸೊ ಇಲ್ಲಿ ಬೇಸಿಕಲಿ ಅನಿರುದ್ಧ ರೂಪ ಭಗವಂತನನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಹೇಗೆ ಎಲ್ಲಿ ಬರುತ್ತೆ ಅಂದ್ರೆ ದೇವರು ಬಂದು ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ದ ಅಂತ ಬರುತ್ತೆ. ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ದಾಗೆ ಇಲ್ಲಿ ಅನೇಕ ವಿಷಯಗಳನ್ನು ಹೇಳ್ತಾರೆ. ಹಾಗೆ ಅಂದ್ರೆ ಭಗವಂತ ಇದು ಸೃಷ್ಟಿ ಮಾಡಿದ್ದಾಗೆ, ಸೃಷ್ಟಿ ಮಾಡಿದ ಮೇಲೆ ಅವನಿಗೆ ಜ್ಞಾನ ಬಂತು. ಯಾವಾಗ್ಲೂ ನಮ್ಗೆ ಒಂದು ವಸ್ತು, ನಮ್ಮ ಲಕ್ಷಣ ಏನು ಅಂದ್ರೆ ವಸ್ತು ಇದ್ರೆ ವಸ್ತುವಿನಿಂದ ಜ್ಞಾನ. ಸೊ ದೇವರ ಜ್ಞಾನ ಎಂತದ್ದು ಅಂತ ಆಚಾರ್ಯ ಮಧುರು ಅದು ಪ್ರಶ್ನೆ ಮಾಡ್ಕೊಳ್ತಾರೆ. ಆವಾಗ ಅವ್ರು ಹೇಳ್ತಾರೆ ದೇವರದು ಬೇರೆ ರೀತಿಯಾಗಿದೆ. ದೇವರು ತನ್ನ ಒಳಗೇನೆ ಜಗತ್ತು ನಿರ್ಮಾಣ, ಅದಕ್ಕೆ ಬೇಕಾದ ರೂಪಗಳು ಎಲ್ಲ ಅನಂತವಾಗಿ ಒಳಗೆ ಇದ್ದದ್ದನ್ನ ಹೊರಗೆ ಅವನು ಹಾಕಿದ. ಅದಕ್ಕೆ ಆದ ಕಾರಣದಿಂದ ಜಗತ್ತು ಬಂದ ಮೇಲೆ ಅವನಿಗೆ ಜಗತ್ತಿನ ಜ್ಞಾನ. ನಮ್ಗೆ ಇರುವಂತ ನಮ್ಗೆ ಒಂದು ವಸ್ತುವಿಗೆ ಒಂದು ಹೆಸರು, ಅದು ನಂದನ್ ಜ್ಞಾನ. ನಮ್ಗೆ ಹೊರಗಿನ ಪದಾರ್ಥದಿಂದ ಜ್ಞಾನ ಬರುತ್ತೆ. ದೇವರಿಗೇನು ಹಾಗೇನ ಬ್ರಹ್ಮಾಂಡ ಸೃಷ್ಟಿ ಮಾಡ್ಲಿಕ್ ಮುಂಚೆ ಹೇಗೆ ಅಂದ್ರೆ ಅವನ ಒಳಗೇನೆ ಎಲ್ಲವೂ ಇರುತ್ತೆ. ಹಿಂದಿನ ಬ್ರಹ್ಮಾಂಡ ನಾಶ ಆದ್ರೂ ಅವನ ಒಳಗೇನೆ ಹೇಗಿರುತ್ತದಲ್ಲ ಅಂದ್ರೆ ಅದು ಅವನ ಒಂದೊಂದು ರೂಪದಿಂದ ಅವನು ಮಾಡುದು ಎಲ್ಲ ಸರ್ವ ಶಬ್ದ ವಾಚ್ಯತ್ವ ಅವನಿಗೆ ಇರುತ್ತೆ. ಸೊ ಇಲ್ಲಿ ಗಂಧ ರಸ ಸ್ಪರ್ಶ ಶಬ್ದ ಅಂಬೋ ಹೆಸರು ಅವನದ್ದೇ ಆಗಿದೆ. ಅದರಿಂದ ಆ ಕಾರ್ಯಗಳು ಆ ರೂಪಕ್ಕೆ ಆ ಕಾರ್ಯಗಳು ಒಂದೊಂದು ಕಾರ್ಯಗಳು ಆಗತ್ತೆ. ಸೊ ಆದ ಕಾರಣದಿಂದ ಅವನು ಸೃಷ್ಟಿ ಮಾಡಿದ್ದ ಕಾರಣದಿಂದ ಹೀಗೆಲ್ಲ ಅದಕ್ಕೆ ಅವನಿಗೆ ಗಂಧ ರಸ ರೂಪ ಸ್ಪರ್ಶ ಶಬ್ದ ಒಂದು ತಾನಲ್ಲ. ಇದು ಯಾವುದು ಅಂದ್ರೆ ಇಲ್ಲಿ ಹೇಳುವ ವಿಷಯ ಏನು ಅಂದ್ರೆ ಅವನಿಗೆ ಪುಣ್ಯೋಗಂಧ ಗೀತೆಯಲ್ಲೇ ಬರುತ್ತೆ. ಪುಣ್ಯೋಗಂಧ ಅಂತ ಬರುತ್ತೆ. ಗಂಧ ಸರ್ವಗಂಧ ಚಾಂದೋಗ್ಯದಲ್ಲಿ ಬರುತ್ತೆ. ಸರ್ವಗಂಧ ಸರ್ವರಸ ಅಂತ ಬರುತ್ತೆ. ಅದೇ ಆ ಉಪನಿಷತ್ತಿನಲ್ಲಿ ಅವನನ್ನೇ ಪುಣ್ಯಗಂಧ ಅಂತ ಕರೀತಾರೆ, ಸರ್ವಗಂಧ ಅಂತ ಕರೀತಾರೆ. ಇನ್ನೊಂದು ಕಠೋಪನಿಷತ್ತಲ್ಲಿ ನೋಡಿದ್ರೆ ಅಗಂಧ ಅಸ್ಪರ್ಶ ಅರೂಪಂ ಅದು ಇಲ್ಲ. ಅವನು ಅರೂಪ, ಅವನಿಗೆ ರೂಪ ಇಲ್ಲ, ಹಾಗೇನೋ ಬರುತ್ತೆ. ಇದನ್ನ ಇಲ್ಲಿ ಸಮನ್ವಯ ಮಾಡುತ್ತಾ ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ ಭಗವಂತನಿಗೆ ಗಂಧ ರಸ ಸ್ಪರ್ಶ ಶಬ್ದ ಅಂಬೋ ಅಪ್ರಾಕೃತವಾದಂತ ಅವನದ್ದೇ ಆದ ರೂಪ ಇದೆ. ಆದ ಕಾರಣದಿಂದ ಅವನನ್ನ ಸರ್ವಗಂಧ ಅಂತ ಕರೀತಾರೆ, ಪುಣ್ಯಗಂಧ ಅಂತ ಕರೀತಾರೆ, ಹೀಗೆ ಕರೀತಾರೆ. ಅರೂಪ ಶಬ್ದ ಹೀಗೆ ಹೇಳುವಾಗ ನಾವು ತಿಳ್ಕೊಂಡಂತೆ ಈ ಗಂಧ ನಮ್ಮ ಕಣ್ಣು ಮುಂದೆ ಇರುವಂತ ಗಂಧ ರಸ ರೂಪ ನಮ್ಗೆ ಪ್ರಾಕೃತವಾದ ಪದಾರ್ಥ ಅಂದ್ರೆ ಏನು ಅರ್ಥ ಆಯ್ತು ಇಲ್ಲಿ? ದೇವರು ಸೃಷ್ಟಿ ಮಾಡುವ, ಬಿಕಾಸ್ ಇತರರು ವ್ಯಾಖ್ಯಾನ ಮಾಡುವಾಗ ದೇವರೇ ಪರಿಣಾಮಗೊಂಡಿದ್ದ ಅಂತ ಹೇಳ್ತಾರೆ. ದೇವರೇ ಜಗತ್ತಾಗ ಶರೀರ ಅವ್ರು ಬೇರೆ ಇದಲ್ಲಿ ಅದನ್ನ ಬಳಸ್ತಾರೆ. ಆ ಭಾವವನ್ನ ಅವನು ಪರಿಣಾಮವಾದಿಗಳು ಅಂತ. ದೇವರು ಈಶ್ವರ ಚೇತನ, ಅವನು ಜಡದಂತ ಜಡನಾದ ಒಂದು ಜೀವ ಜಡ ಆಯ್ತು ಅಂತ ಅವ್ರು ಹೇಳ್ತಾರೆ. ಆವಾಗ ಅದಕ್ಕೆ ಉಪನಿಷತ್ತು ಕೊಡೋದು, ಅವನು ನೀವು ತಿಳ್ಕೊಂಡಂತೆ ಪರಿಣಾಮ ಆಗಿಲ್ಲ, ಅರೂಪಂ ಅಶಬ್ದಂ ಅಂತ ಅದಕ್ಕೆ ಹೇಳ್ತಾರೆ. ಬಟ್ ಅವನಿಗೆ ಅಪ್ರಾಕೃತವಾದ ಗಂಧ ರಸ ರೂಪ ಸ್ಪರ್ಶ ಶಬ್ದ ಅಂತ ಇದೆ, ಅದಕ್ಕೆ ಹೇಳ್ತಾರೆ. ನಾವು ನಮ್ಮ ದೃಷ್ಟಿಯಿಂದ ಹೇಳುವಾಗ ಒಂದೊಂದು ದೇವರು ಇದಲ್ಲ ಇದಲ್ಲ ದೇವರನ್ನ ಪರಿಚಯ ಮಾಡಿಕೊಡುವಾಗ ಅವನು ದೇವರು ಈ ಗಂಧ ರಸ ರೂಪ ಸ್ಪರ್ಶ ಶಬ್ದ ಇದು ಯಾವುದು ನಾವು ತಿಳ್ಕೊಂಡ ಇದು ಯಾವುದು ಅವನಲ್ಲ. ಬಟ್ ಏನು ಹೇಗಾಗ್ತಾ ಇದೆ, ಇದು ವ್ಯಾಪ್ತಿ ಸಂಧಿ. ಅವನು ಈ ತಾನು ಸೃಷ್ಟಿ ಮಾಡಿದ ದೇವರ ರೂಪಗಳು ಹೇಗೆ ಅಂದ್ರೆ, ಅವನು ಆ ಒಂದು ಈ ಜಗತ್ತನ್ನ ಅವನು ಎಲ್ಲ ಕಡೆನೂ ವ್ಯಾಪ್ತನಾಗಿದ್ದಾನೆ, ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ, ಅದಕ್ಕೆ ಒಂದು ಆಕಾರ ವಿಶೇಷ ಕೊಟ್ಟಿದ್ದಾನೆ, ಮತ್ತು ತತ್ ಸೃಷ್ಟ ತತ್ ಅನುಪ್ರವಿಶ್ಯಂತೆ ಅದು ಒಳಗೆ ಅವನು ಪ್ರವೇಶ ಮಾಡಿದ. ಪ್ರವೇಶ ಮಾಡಿದ ಅಂದ್ರೆ ಏನರ್ಥ, ಅಲ್ಲಿ ಇಲ್ಲವಾ ಅಂದ್ರೆ ಇಲ್ಲ, ಆ ದೇವರಲ್ಲಿ ಇದೇ ಇದ್ರು ಒಂದು ರೂಪದಿಂದ ಅದನ್ನ ಕ್ರಿಯಾತ್ಮಕವಾಗಿ ಅವನು ಮಾಡಿದ್ದಾನೆ. ಯಾವ್ದಕ್ಕೆ ನಮ್ಮ ಸಾಧನೆಗಾಗಿ ಅವನು ಮಾಡಿದ್ದಾನೆ. ಅದಕ್ಕೆ ಗಂಧ ರಸ ರೂಪ ಸ್ಪರ್ಶ ಶಬ್ದ ಒಂದು ತಾನಲ್ಲ, ಬಟ್ ಅದೇ ಹೆಸರು ಅವನದು ರಾಧರ್, ಅವನದ್ದ ಹೆಸರೇ ಇದಕ್ಕೆ ಬಂದು. ಈಗ ಅವನಿಗೆ ಗಂಧ ಎಂಬುವ ಹೆಸರು ಅದು ಆಯಾ ರೂಪ ವಿಶೇಷದಿಂದ ಅವನು ಇಲ್ಲಿ ಪ್ರವೇಶ ಈ ಕ್ರಿಯೇಟೆಡ್ ಅಲ್ಲಿ ಪ್ರವೇಶ ಮಾಡಿದ್ದಾನೆ. ಹೇಗೆ ಪ್ರವೇಶ ಮಾಡಿದ್ದಾನೆ ಅಂದ್ರೆ, ಈ ಗಂಧ ಇರಬೇಕು, ಗಂಧ ಇದು ಗುಣ, ಇದು ತನ್ಮಾತ್ರೆ, ಈ ತನ್ಮಾತ್ರೆ ಒಂದು ಗುಣ, ಅದು ಗುಣ ಅದು ಯಾವ್ದಲ್ಲಿ ಇರತ್ತೆ ಅಂದ್ರೆ ಮಣ್ಣಲ್ಲಿ ಇರತ್ತೆ ಸ್ಪೆಷಲ್ ಆಗಿ. ಹೀಗೆ ಈ ಪದಾರ್ಥ ಅದನ್ನೇ ನಾವು ವಿವರವಾಗಿ ಅದರ್ ಕ್ಲಾಸಸ್ ಅಲ್ಲಿ ನೋಡಿದ್ದೀವಿ. ಈ ಪಂಚಭೂತಗಳು ಈ ಮಣ್ಣಲ್ಲಿ ಐದು ಗುಣಗಳು ಎದ್ದು ಕಾಣತ್ತ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂಬುದು ಮಣ್ಣಲ್ಲಿ ಆ ಒಂದು ಮಣ್ಣಿನ ಪ್ರಾಪರ್ಟಿ ಜಸ್ಟ್ ಎಲ್ಲ ಸ್ಥೂಲವಾಗಿ ಚಂದಾಗೆ ಕಾಣಿಸ್ತಾ. ಉಳಿದದ್ದಲ್ಲಿ ಈ ಬ್ರಹ್ಮಾಂಡದಲ್ಲಿ ಎಲ್ಲವೂ ಬೆರೆತಿದ್ದರೂ ಒಂದೊಂದು ಅಸಾಧಾರಣ ಧರ್ಮ ಅಂತ ಹೇಳ್ತಾರೆ. ಆ ಮಣ್ಣಲ್ಲಿ ಆ ಗಂಧ ದಟ್ ಡಿಫ್ರೆನ್ಶಿಯೇಟ್ಸ್ ಇಟ್ ಫ್ರಮ್ ನೀರು. ಸೊ ಹೀಗೆ ಆ ಗುಣಗಳು ಅವನಲ್ಲಿ ಇರುತ್ತೆ. ಸೊ ಮಣ್ಣಲ್ಲಿ ಐದೂ ಎದ್ದು ಕಾಣುತ್ತೆ, ಮತ್ತು ನೀರಲ್ಲಿ ನಾಲ್ಕೇ ಎದ್ದು ಕಾಣುತ್ತೆ, ಅಲ್ಲಿ ಗಂಧ ಇಲ್ಲ. ಆಮೇಲೆ ನೀರಾದ ಮೇಲೆ ನಮ್ಗೆ ನೀರು ಮತ್ತು ತೇಜಸ್ಸು ಬಂದಾಗ ತೇಜಸ್ಸಲ್ಲಿ ಬಂದು ನಮ್ಗೆ ಮೂರೇ ಗುಣ ಎದ್ದು ಕಾಣುತ್ತೆ, ಮತ್ತು ವಾಯು ಬಂದಾಗ ಎರಡೇ ಗುಣ ಎದ್ದು ಕಾಣುತ್ತೆ. ಆಮೇಲೆ ಶಬ್ದ ಬಂದಾಗ ಆಕಾಶದಲ್ಲಿ ಒಂದೇ ಕಾಣುತ್ತೆ. ಸೊ ಹೀಗೆ ಒಂದೊಂದಲ್ಲಿನೂ ಎದ್ದು ಕಾಣುವಂತ ಅಸಾಧಾರಣ ಧರ್ಮಗಳನ್ನ ಅದು ಹೇಳ್ತಾರೆ. ಈ ಧರ್ಮ ಇದನ್ನ ಕೊಡ್ಲಕ್ಕೆ ಅದಕ್ಕೆ ಹೇಳ್ತಾರ, ಅವನು ಇದು ಎಲ್ಲದಲ್ಲಿನೂ ಒಂದು ರೂಪದಿಂದ ಈ ಅನಿರುದ್ಧ ರೂಪದಿಂದ, ವಾಸುದೇವ ಅನಿರುದ್ಧ ಅಂತ ಕರೀತಾರೆ ಇದಕ್ಕೆ, ಈ ರೂಪದಿಂದ ಇವನು ವ್ಯಾಪ್ತನಾಗಿ ಇದ್ದು ಒಳಗೆ ಅದು ಒಳಗೆ ಅವನು ಸರ್ವವ್ಯಾಪ್ತನಾಗಿದ್ದಾನೆ, ಅಲ್ಲಿ ಸರ್ವ ನಿಯಾಮಕನಾಗಿದ್ದಾನೆ, ಸರ್ವ ಪ್ರೇರಕನಾಗಿದ್ದಾನೆ, ಸರ್ವ ಭಿನ್ನನಾಗಿದ್ದಾನೆ, ಅವನಕ್ಕಿಂತ ಬೇರೆಯಾಗಿದ್ದಾನೆ. ಅಲ್ಲಿ ಇದ್ದು ಅವನು ಅಲ್ಲಿ ತನ್ನದೇ ಆದ ಭೋಗವನ್ನು ಅನುಭವಿಸ್ತಾನೆ. ಇದನ್ನ ಹೇಳ್ತಾ ಗಂಧ ರಸ ರೂಪ ಸ್ವರ್ಶ ಶಬ್ದ ಒಂದು ತಾನಲ್ಲ, ಅದರ ಪೆಸರಿಂದ ಕರೆಸುತ್ತ ಯಾಕೆ ಇದು ಮಾಡ್ತಾನೆ? ದೇವ್ರು ಮಾಡೋ ಕಾರ್ಯಕ್ಕೆ ಏನಾದ್ರು ಒಂದು ಆ ಒಂದು ಕ್ರಿಯೆ ಇದೆಲ್ಲ ಒಂದೊಂದು ಮಾಡಿಸ್ತಾನ, ಆ ಗುಣವನ್ನ ನಿಯಮನ ಮಾಡ್ತಾ ಬರ್ತಾನಲ್ಲ. ಇದು ಮಾಡುವುದರಿಂದ ಏನು ಪ್ರಯೋಜನ, ಏನು ಯಾರಿಗೆ ಪ್ರಯೋಜನ, ಏನು ಪ್ರಯೋಜನ ಯಾರಿಗೆ ಪ್ರಯೋಜನ ಅಂದ್ರೆ, ಜೀವಕ್ಕೆ ಪ್ರಯೋಜನ ಆಗತ್ತೆ, ಜೀವನಿಗೆ ಅದು ಪ್ರಯೋಜಕ ಆಗುತ್ತೆ. ಹೇಗೆ ಅಂದ್ರೆ, ಇವಾಗ ಒಂದು ಎಕ್ಸಾಂಪಲ್, ನಾವು ಮೂಗಲ್ಲಿ ನಮ್ಮ ಮೂಗು ದೇವರು ಆ ಇಂದ್ರಿಯ, ನಮ್ಮ ಮೂಗು ಗೋಳಕ ಆ ಶೇಪ್, ವಾಟ್ ವಿ ಸಿ ಇಸ್ ದ ಶೇಪ್, ಮೂಗಿನ ಶೇಪ್ ಇದೆಲ್ಲ ನಮ್ಗೆ ಕಾಣತ್ತಲ್ಲ ಅದು ಗೋಳಕ ಅಂತ ಹೇಳಿ. ಅಲ್ಲಿ ಇರುವಂತ ಗ್ರಾಣೇಂದ್ರಿಯ ಅಂತ ಇದೆಲ್ಲ ಮೂಸುವಂತದ್ದು, ಮೂಸುವ ಕೆಲಸ ಮಾಡತ್ತಲ್ಲ ಆ ಇಂದ್ರಿಯ, ಅದು ಕಣ್ಣಿಗೆ ಕಾಣಿಸೋದಿಲ್ಲ. ನಮ್ಗೆ ಏನಾದ್ರು ಕೋಲ್ಡ್ ಕಾಫ್ ಬಂದ್ರೆ ಮೂಗಿದ್ದೇ ಇದೆ, ಅದು ಕೆಲಸ ಮಾಡೋದಿಲ್ಲ. ಅದು ಮೂಗಿರತ್ತ ಶೇಪ್ ಗೋಳಕ ಅಂತ ಕರಿತೀವಿ, ಅದು ಶೇಪ್ ಇರತ್ತೆ, ಅದು ಮಾಡುವಂತ ಕೆಲಸ ಮೂಸುವ ಕೆಲಸ ಅದು ಮಾಡೋದೇ ಇಲ್ಲ. ಸೊ ಆ ಇಂದ್ರಿಯ ಕಣ್ಣಿಗೆ ಕಾಣೋದಿಲ್ಲ. ಸೊ ಇದು ಜತೆಯಲ್ಲಿ ಇಲ್ಲಿ ಏನಿದೆ ಅಂದ್ರೆ, ಈ ಮೂಗಲ್ಲಿ ದೇವರು ಆ ಒಂದು ಮಣ್ಣಿನ ಆ ಪಂಚಭೂತದ ಆ ಕ್ವಾಲಿಟಿ ಅದನ್ನನ್ನು ಅಲ್ಲಿ ಇಟ್ಟ ಕಾರಣದಿಂದ ಈ ಪೃಥ್ವಿಯಲ್ಲಿ ಇರುವಂತ ಗಂಧವನ್ನ ಅದು ಆಸ್ವಾದನೆ ಮಾಡ್ಲಿಕ್ಕೆ ಆಗತ್ತಂತ. ಅದು ಹೇಗಾಗತ್ತ ಇಲ್ಲಿ ಇನ್ನೂ ಆಳಕ್ಕೆ ಹೋಗ್ತಾರೆ. ಹೇಗಾಗತ್ತಂದ್ರೆ ದೇವರು ನಾವು ನೋಡ್ತೀವಿ ಜೀವ ಅಣುವಷ್ಟೇ ಇರೋದು. ಈ ಅಣುವಷ್ಟೇ ಇರುವ ಜೀವ ಅದಕ್ಕೆ ಒಂದು ಲಿಂಗದೇಹ ಅಂತ ಒಂದು ಅದೇ ಬಂಧನ, ಮಾಯಾ ವಾಸುದೇವ ಅಂತ ಕರೀತಾರೆ. ಒಂದೊಂದು ರೂಪಕ್ಕೇನೋ ಲಕ್ಷ್ಮಿ ಒಂದೊಂದು ದೇವರಿಗೆ ಸೇವೆ ಮಾಡ್ಲಿಕ್ಕೆ ಒಂದೊಂದು ರೂಪದಿಂದ ಪ್ರಕಟ ಅವಳು ಆಗ್ತಾಳೆ. ಈ ವಾಸುದೇವ ರೂಪದಿಂದ ಬರುವಂತ ಮಾಯಾ ಅಂಬೋಳು ಅದಕ್ಕೆ ಒಂದು ಆವರಣ ಸುತ್ತ ಹಾಕಿದ್ದಾಳಂತ ಲಿಂಗದೇಹಕ್ಕೆ. ಲಿಂಗದೇಹ ಅಂಬೋದು ಹದಿನಾರು ಕಲೆಯಿಂದ ಇರುವಂತ ಲಿಂಗದೇಹವನ್ನ ಅವಳು ಹಾಕಿ ಆಚ್ಛಾದನೆ ಮಾಡಿ ಇಟ್ಟಿದ್ದಾಳೆ. ಅಲ್ಲಿ ಎಲ್ಲವೂ ಇಂದ್ರಿಯಗಳು ಇರುತ್ತ. ಆ ಜಡವಾದ ಜೀವನ ಜೊತೆಯಲ್ಲಿ ಈ ಜಡವಾದ ಇಂದ್ರಿಯಗಳು ಇರುತ್ತೆ. ಸೊ ಹಾಗೆ ಅನಿರುದ್ಧ ದೇಹ ಸ್ಥೂಲ ದೇಹಕ್ಕೆ ಬಂದಾಗ ದೇವರು ಏನು ಮಾಡ್ತಾನಂದ್ರೆ, ಈ ಒಂದು ಜೀವ ಒಂದು ಅಣುವಷ್ಟೇ ಇದ್ರನ್ನು ಅದರಲ್ಲಿ ಇರುವಂತ ಒಂದು ಅಲ್ಪವಾದ ಆ ಒಂದು ಗುಣವನ್ನ ಒಂದೊಂದನ್ನು ತೆಗೆದು ಒಂದು ದೀಪದಂತೆ ಈ ದೇಹ ಪೂರ ವ್ಯಾಪ್ತ ಮಾಡ್ತಾನೆ. ಜೀವರನ್ನ ಮಾಡುವಾಗ ಆ ಮೂಸುವಿಕೆ ಅಂಬೋದನ್ನ ಈ ಒಂದು ಆ ಗ್ರಾಣೇಂದ್ರಿಯವನ್ನ ಜೀವದ ಗ್ರಾಣೇಂದ್ರಿಯದ ಪ್ರಕಾಶ, ಜೀವ ಬರಲ್ಲ, ಜೀವ ಹೃದಯದಲ್ಲಿ ಒಂದು ಡಾಟ್ ಅಷ್ಟೇ ಅವನ ಇರ್ತಾನೆ. ಅವನ ಪ್ರಕಾಶ ದೀಪದ ಪ್ರಕಾಶ ಹೇಗೆ ಇಡೀ ದಿಮ್ಮಾಗಿದ್ದನು ಇಡೀ ಒಂದು ರೂಮ್ ಪೂರ ಹೇಗೆ ಹಬ್ಬತ್ತೋ ಹಾಗೆ ಅದು ಮೂಸುವಿಕೆ ಅಂಬೋದನ್ನ ದೇವರು ಅದು ಒಳಗೆ ಇದ್ದು ಅದನ್ನ ತಂದು ಈ ಮೂಗಿನಲ್ಲಿ ಇಟ್ಟಿದ್ದಾನೆ. ಸೊ ಏನಾಯ್ತು, ಈ ಮೂಗಲ್ಲಿ ಇವಾಗ ವ್ಯಾಪಿ ಆ ಜೀವ ಸಣ್ಣ ಜೀವಕ್ಕೆ ನಾವು ವ್ಯಾಪ್ತತ್ವವನ್ನು ಪ್ರಕಾಶ ವ್ಯಾಪ್ತತ್ವವನ್ನು ಕೊಟ್ಟು ಅದು ಒಳಗೆ ತಾನ ನಿಂತು ಅದಕ್ಕೆ ಒಂದು ಜಡ ಆವರಣ, ಆ ಜಡ ಆವರಣ ಅದೇ ಎಕ್ಸ್ಪ್ಯಾಂಡ್ ಅದು ಅದು ಉಪಜಯ ಆಗ್ತಾ ಆಗ್ತಾ ಈ ಸ್ಥೂಲ ದೇಹದ ಗೋಳಕ ಇಷ್ಟು ತನಕ ಬಂತ. ಇಷ್ಟಲ್ಲಿನೂ ಅವನು ವ್ಯಾಪ್ತ, ಅವನು ಭಗವಂತ ಇಷ್ಟರಲ್ಲಿನೂ ಇಷ್ಟು ವ್ಯಾಪ್ತವಾಗಿ ದೇವರು ಇದ್ದು ಅಲ್ಲಿ 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 ಇರುವಂತ ತನ್ನದೇ ಆದ ರೂಪಗಳು ರೂಪಗಳನ್ನ ಜತೆಯಲ್ಲಿ ಸೇರ್ತಾನೆ. ಯಾಕೆ ಸೇರಬೇಕು, ಅವನಿಗೆ ಏನಾರು ಆಗಬೇಕಂತ ಅವನಿಗೆ ಏನೂ ಆಗ್ಬೇಕಾಗಿಲ್ಲ. ಬಿಂಬ ಇದ್ರನೆ ಪ್ರತಿಬಿಂಬ ಅಹಿ ಪ್ರತಿಬಿಂಬಸ್ಯ ಕ್ರಿಯಾ ಅಂತ ಆಚಾರ್ಯರು ಗೀತೆಯಲ್ಲಿ ಗೀತಾಭಾಷ್ಯದಲ್ಲಿ ಹೇಳ್ತಾರೆ. ಅಂದ್ರೆ ಪ್ರತಿಬಿಂಬನಕ್ಕೆ ಆ ಸ್ವತಂತ್ರ ಇಲ್ಲ, ಆದ ಕಾರಣದಿಂದ ಈ ಜಡಗಳಲ್ಲಿ ಇದ್ದು ಈ ಜಡವನ್ನಕ್ಕೆ ಒಂದು ಅಭಿಮಾನಿ ದೇವತೆಗಳು ಇಷ್ಟು ಕ್ರಮ ಮಾಡಿಕೊಂಡು ಅದು ದ್ವಾರ ಬಿಂಬಕ್ರಿಯಾ ದ್ವಾರ ಒಂದೊಂದರ ಮೂಲಕವಾದ ಕ್ರಿಯೆಯನ್ನು ದೇವರು ಮಾಡೋದಕ್ಕೆ ಹೇಳ್ತಾರೆ. ಗಂಧ ರಸ ರೂಪ ಸ್ಪರ್ಶ ಶಬ್ದ ಒಂದು ತಾನಲ್ಲ, ಅದರದರ ಪೆಸರಿಂದ ಕರೆಸುತ್ತ ಜೀವರಿಗೆ ತರ್ಪಕನು ತಾನಾಗಿ ಜೀವರಿಗೆ ಕೊಡ್ತಾ ಇದ್ದಾನೆ. ಅದು ಹೇಗೆ ಪಾಸಿಬಲ್, ಯಾಕೆಂದ್ರೆ ಜೀವಕ್ಕೆ ಜಡದ ಜೀವರಿಗೆ ತರ್ಪಕ ಹೇಗೆ ಆಗ್ಲಕ್ಕಾಗ ಅಂದ್ರೆ ಅದಕ್ಕೆ ಅವನು ಏನು ಮಾಡ್ತಾನೆ, ಬಿಕಾಸ್ ಜೀವ ಇಸ್ ನಾನ್ ಮ್ಯಾಟರ್. ಲಿಂಗದೇಹದಿಂದ ಎಲ್ಲವೂ ಬಂದ್ರೆ ಎಲ್ಲ ಮ್ಯಾಟರ್. ದೇವರು ಅದಕ್ಕೆ ಏನು ಮಾಡ್ತಾನಂದ್ರೆ ಇದು ಒಂದೊಂದಾಗೆ ಬಂದು ಕೊನೆಯಲ್ಲಿ ಲಿಂಗದೇಹಕ್ಕೆ ಬಂದ ಮೇಲೆ ದೇವರು ಏನ್ ಮಾಡ್ತಾನೆ, ಇದು ಒಂದೊಂದು ಇಂದ್ರಿಯವರು ಫಸ್ಟ್ ಗೋಳಕ ಆಮೇಲೆ ಇಂದ್ರಿಯ ಅಲ್ಲಿ ತನ್ಮಾತ್ರೆಗಳು ಬರುತ್ತ, ಪಂಚಭೂತಗಳು ಬರುತ್ತ, ಈ ಇಂದ್ರಿಯಗಳು ಕೊನೆಯಲ್ಲಿ ಬರುತ್ತ. ಇಂದ್ರಿಯಗಳು ಬಂದ ಮೇಲೆ ಮನಸ್ಸು ಬರಬೇಕು, ಮನಸ್ಸಿಟ್ರನೇ ನಮ್ಗೆ ವಿ ಅಬ್ಸರ್ವ್. ಸೊ ಮನಸ್ಸು ಒಂದಿದೆ, ಈ ಮನಸ್ಸನ್ನ ಜೀವನಿಗೆ ಅಂಟು ಕೊಡ್ತಾನೆ ದೇವರು. ಅದೇ ಸಂಸಾರ, ಅದೇ ಬ್ರಹ್ಮಾಂಡಕ್ಕೆ ತರೋದೇ ಅಂಟು. ಈ ಸತ್ವರಜ ತಮ ಗುಣ ಅಂಬೋ ಒಂದು ಹಗ್ಗದಿಂದ ಅಭಿಮಾನ ಅಂಬೋ ನೀರು ಹಾಕಿ ಅದು ನೆಕ್ಸ್ಟ್ ಸಂಧಿಯಲ್ಲಿ ಬರುತ್ತೆ, ಭೋಜನ ಸಂಧಿಯಲ್ಲಿ ಅದು ಹಾಗೆ ಅಂತ ಹೇಳ್ತಾರೆ. ಅದನ್ನ ಹಾಕಿ ಈ ಒಂದು ನನಗೆ ಆ ಮನಸ್ಸಲ್ಲಿ ಆಗುವಂತ ವಿಕಾರಗಳು ನನ್ನದು ಅಂಬೋ ಒಂದು ಅಭಿಮಾನ ಮನಸ್ಸಿಗೇನು, ಮನಸ್ಸು ಈ ಜಡ ಮನಸ್ಸು ಹೇಳ್ತಾ ಇದ್ದೀನಿ, ಜಡ ಮನಸ್ಸಿಗೇನು ಲಿಂಗದೇಹದಲ್ಲಿ ಇರುವಂತ ಜಡ ಮನಸ್ಸಿಗೇನು ಜೀವಕ್ಕೇನು ಒಂದು ಅಂಟು ಹಾಕ್ತಾನೆ. ಅಂಟು ಹಾಕಿ ಅದು ಮೂಲಕವಾಗಿ ಜೀವರಿಗೆ ತರ್ಪಕನು ತಾನಾಗಿ. ಸೊ ಆದ ಕಾರಣದಿಂದ ಮನಸ್ಸಲ್ಲಿ ಆಗುವಂತ ವಿಕಾರಗಳು ಏನು ಆಗತ್ತೆ, ಇಷ್ಟ ಮನಸ್ಸಿಗೆ ಇಷ್ಟ 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 ಅಂತ ಆದದ್ದು ಅದು ಇಷ್ಟ ಆಗತ್ತೆ. ಬೇಡ ಬೇಡ ಅನಿಷ್ಟ ಆದದ್ದು ಇದು ವಿ ಹೇಟ್, ರಾಗ ದ್ವೇಷ ಎರಡೂ ಬರತ್ತೆ. ಅದು ತನಗೆ ಅಂತ ತಿಳ್ಕೊಂಡು ನಾನೇ ಸುಖಿ ನಾನೇ ದುಃಖಿ ಅಂತ ಜೀವ ಅನ್ಕೊಳ್ತಾನೆ. ಸರ್ಪನು ತಾನಾಗಿ ಹೊಂದಿಕೊಂಡಿಗ ಅಂದ್ರೆ ನೋಡಿದೆ, ಹೊಂದಿಕೊಂಡಿಗ ಅಂದ್ರೆ ಸರ್ವವ್ಯಾಪ್ತನಾದಂತ ಭಗವಂತ ಇಲ್ಲಿ ನಮ್ಮ ಮೂಗು ಆ ಒಂದು ಗೋಳಕ ಆ ಇಂದ್ರಿಯ ಅಲ್ಲಿ ಇರುವಂತ ಪಂಚಭೂತಗಳು ನಮ್ಮ ದೇಹದಲ್ಲಿನೂ ಪಂಚಭೂತಗಳು ಇರಲೇಬೇಕು. ಪಂಚಭೂತಗಳು ಇದ್ರೆ ಅದ್ರ ಜೊತೆಯಲ್ಲಿ ಅದಕ್ಕೆ ಗುಣವಾದಂತಹ ಶಬ್ದ ಸ್ಪರ್ಶ ರೂಪದ ಗಂಧ ಅದು ಇರಲೇಬೇಕು. ಅದು ಒಂದೊಂದಲೇನು ಒಂದೊಂದು ಸೂಕ್ಷ್ಮ ಒಂದೊಂದು ಕಣವೂ ಕೆಲಸ ಆಗುತ್ತೆ. ಪ್ರತಿ ಒಂದಲೇನು ಅವನು ಇದ್ದು ಅದಕ್ಕೆ ಹೊಂದಿಕೊಂಡಿರ್ತಾನೆ. ಯಾ ಇನ್ನೊಂದು ಹೊಂದಿಕೊಂಡಿಗ ಅಂಬೋದಕ್ಕೆ ಇನ್ನೊಂದು ಅರ್ಥ ಏನು, ಹೊಂದಿಕೊಂಡಿಗ ಅಂದ್ರೆ ಇದು ಮಾಡುವಾಗ ನಮ್ಮ ಕರ್ಮಗಳು ಇದು ಒಂದೊಂದು ಮೂರು ಆಗತ್ತೆ. ಸತ್ವ ರಜ ತಮೋ ಗುಣದಿಂದ ಅದಕ್ಕೆ ತಕ್ಕಂತೆ ಅದಾಗತ್ತೆ. ಹಾಗೆ ಅದು ಅದು ನೋಡೋಣ. ಇದು ಪರ್ಪಸ್ ಇಟ್ ಸೆಲ್ಫ್ ಇಸ್ ಇಲ್ಲಿ ಗಂಧ. ಅದು ರಜಸ್ಸು ತಮಸ್ಸು ನಮ್ಗೆ ಬೇಕಾಗಿಲ್ಲ. ರಜಸ್ಸು ಅಂದ್ರೆ ವಿ ಜಸ್ಟ್ ಎಂಜಾಯ್ ಇಟ್, ಎಕ್ಸ್ಟರ್ನಲಿ ವಿ ಎಂಜಾಯ್ ಇಟ್, ಅದೇ ರಜಸ್ ಆಗುತ್ತೆ. ತಮಸ್ಸು ಅಂದ್ರೆ ವಿಕಾರವಾದ ರೀತಿಯಲ್ಲಿ ಹೋಗೋದು, ವಿರುದ್ಧವಾದ ರೀತಿಯಲ್ಲಿ ಮಾಡಬಾರದ ರೀತಿಯಲ್ಲಿ ಹೋಗುವುದು ತಮಸ್ಸು ಆಗುತ್ತೆ. ರಜಸ್ ಅಂದ್ರೆ ಐ ಎಮ್ ಎಂಜಾಯಿಂಗ್, ಐ ವಾಂಟ್ ಇಟ್, ಐ ಅಂತ ಆ ಒಂದು ಸಂಸಾರ ಕಡೆ ಹೋಗ. ತತ್ವ ಹೇಗಾಗತ್ತಂದ್ರೆ ಇದು ಸಾತ್ವಿಕರಿಗೆ ಏನು ಹೊಂದಿಕೊಂಡಿದ್ದು ಪರಮ ಕರುಣಾ ಸಿಂಧು. ಕರುಣ ಏನು ಒಂದು ಅಂದ್ರೆ ಇವನು ವ್ಯಾಪ್ತವಾಗಿ ಇದು ಇರೋದೇ ಒಂದು ಕರುಣೆ ಅಂತ ಅರ್ಥ. ಇವಾಗ ಪರಮ ಕರುಣಾ ಸಿಂಧು ಅಂದ್ರೆ ಡೈರೆಕ್ಟ್ ಪರಮ ಕರುಣಾಳು ಆದಂತ ಭಗವಂತ, ಕರುಣಾ ಸಮುದ್ರನಾದಂತ ಭಗವಂತ. ಏನು ಕರುಣಾ ಸಮುದ್ರ ಇಲ್ಲಿ ಬರುತ್ತಾ, ಯಾವಾಗ ಬರುತ್ತಾ, ಕರುಣಾ ಸಮುದ್ರ ಅಲ್ಲ ಪರಮ ಕರುಣಾ ಸಮುದ್ರ. ಇದು ಎಲ್ಲವೂ ಕೊಟ್ಟು ನಮ್ಗೆ ಬಂಧನದಲ್ಲಿ ಹಾಕ್ತಾನಲ್ಲ ಅಂತ ನಾವು ಅನ್ಕೊಂಡ್ರೆ ಅದು ನಮ್ಗೆ ಮೋಚನ ಹೇಗಾಗತ್ತಂದ್ರೆ, ಇವಾಗ ಈ ಇಲ್ಲಿ ಏನು ಚಿಂತನೆ ಮಾಡ್ತಾ ಇದ್ದೀವಿ, ಒಂದು ಲಾಸ್ಟ್ ಫಸ್ಟ್ ನೋಡಿದೀವಿ ಈ ದೇವರಿಗೆ ಗಂಧ ಅಂತ ಹೇಳುವಾಗ 24 ತತ್ವಗಳಲ್ಲಿ ಅವು ಬಂದಾಗ ಗಂಧ ಅಂಬೋದು ನರಸಿಂಹ ರೂಪಕ್ಕೆ ಬರತ್ತೆ. ಸೊ ಗಂಧ ಅಂಬೋದು ಮೂಲಕ 401 ರೂಪಗಳು ಅಂತ ಬರತ್ತೆ. ಸೊ ಅಷ್ಟು ರೂಪದಿಂದ ಭಗವಂತ ಅಲ್ಲಿ ಗಂಧ ಅಂಬೋ ಶಬ್ದದಿಂದ ಭಗವಂತ ಇದಾನೆ. ಇವಾಗ ನರಸಿಂಹ ರೂಪ ಅಂತ ತಗೊಳ್ಳೋಣ, ಗಂಧಕ್ಕೆ ಅವನು ತಗೊಳ್ಳೋಣ ಗಂಧ. ಗಂಧದಲ್ಲಿ ಇವಾಗ ಗಂಧ ನೋಡ್ತಾ ಇಲ್ಲ ನಾವು, ಗಂಧದಲ್ಲಿ ಇದ್ದ ಗಂಧ ಶಬ್ದ ವಾಚನ ಆದಂತ ದೇವರನ್ನ ನೋಡ್ತಾ ಇದ್ದ. ಆ ಗಂಧವನ್ನ ಏನು ಮಾಡ್ತೀವಿ, ದೇವರಿಗೆ ಅರ್ಪಣೆ ಮಾಡ್ಬೇಕು. ದೇವರ ಒಂದು ಪ್ರತೀಕ, ಮಾನಸಿಕ ಪ್ರತೀಕವನ್ನು ತಗೋಬಹುದು, ಮಾನಸಿಕ ಪ್ರತೀಕಕ್ಕೆ ಅರ್ಪಣೆ ಮಾಡ್ತಾ ಇದ್ದೀವಿ ಅಂದ್ರೆ ಆ ಪ್ರತೀಕದಲ್ಲಿ ಇರುವವನು ಯಾರು, ಅವನು ದೇವರು. ಪ್ರತೀಕದಲ್ಲಿ ಇರುವಂತ ಭಗವಂತನಿಗೆ ಪೂಜ್ಯ ಪೂಜಕ, ಪೂಜ್ಯ ಪೂಜಕ ಭಾವ ಅಂತ ಹೇಳ್ತಾರಲ್ಲ, ಪೂಜ್ಯ ಪೂಜಕ ಪೂಜಾ ದ್ರವ್ಯ ಮೂರು ತಾನೆ ಬೇಸಿಗೆ, ಪೂಜಾ ದ್ರವ್ಯ ಗಂಧ. ಇವಾಗ ಗಂಧ ಅಂಬೋದು ಅಲ್ಲಿ ನರಸಿಂಹ ರೂಪ ಆರ್ ದೇವ ರೂಪ, ಗಂಧ ಅಂಬೋ ಶಬ್ದದಿಂದ ಇರುವಂತ ದೇವರ ರೂಪ. ಎಷ್ಟೋ ರೂಪ 400 ರೂಪ ಅಂತ ಬರುತ್ತೆ, ಅದು ಮುಂದೆ ಪದ್ಯಗಳಲ್ಲಿ ಬರುತ್ತೆ. ಅದೂ ದೇವರಾಯ್ತು. ಯಾರಿಗೆ ಆಫರ್ ಮಾಡೋದು, ದೇವರ ಪ್ರತೀಕ. ಆ ಪ್ರತೀಕದಲ್ಲಿ ಇರೋದು ಭಗವಂತ. ಏನಾಯ್ತು, ಪೂಜಾ ದ್ರವ್ಯ ಪೂಜನು ಅವನೇ ಆದ. ಪೂಜಕ ಯಾರು, ನಾನೇ ಪೂಜೆ ಮಾಡ್ತೀನ, ನಾನು ಜೀವ ಈ ಸಾಣು, ಯಾರು ಪೂಜೆ ಮಾಡೋನು, ನನ್ನಲ್ಲಿ ಇರುವಂತ ನನ್ನ ಸ್ವಾಮಿಯಾದಂತ ಶ್ರೀಹರಿ ಪೂಜೆ ಮಾಡ್ತಾ ಇದ್ದಾನೆ. ಸೊ ಏನಾಯ್ತು, ಪೂಜಾ ದ್ರವ್ಯ ಪೂಜಕ ಪೂಜ್ಯ ಅಂಬೋ ಈ ಟ್ರಯಾಂಗಲ್ ಎಲ್ಲಾ ಕಡೆನು ಅವನೇ ಅವನಿಗೆ ಪೂಜೆ ಮಾಡಿಕೊಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರಲ್ಲ ಏನೋ ಒಂದು ಶ್ಲೋಕ ಪೂಜೆ ಮಾಡುವಾಗ ಹೇಳ್ತಾರೆ, ಗಣೇಶ ತ್ವಾಂ ಅಹೋರ್ವಿಪರತಮಂ ಕವೀನಾಮಂತ ನರುತೆ ತ್ವಕ್ರಿಯತೆ ಅಂತ ಪೂಜೆ ಮಾಡಕ್ ಮುಂಚೆ ಹೇಳೋದು ಇದೇ ಪರ್ಪಸ್. ಸೊ ಏನಾಯ್ತು, ಇವಾಗ ಈ ಮಾಡುವಾಗ ದೇವರೇ ಎಲ್ಲರಿಂದ ಅವನೇ ನಮ್ಮ ಅಸ್ವತಂತ್ರ ಅವನ ಸ್ವತಂತ್ರವನ್ನ ನೆನಪು ಮಾಡಿಕೊಂಡಾಗ ಅದಕ್ಕೆ ಇವ್ರು ಹೇಳ್ತಾರೆ ಪೊಂದಿಕೊಂಡಿಗ ಪರಮ ಕರುಣಾ ಸಿಂಧು. ಇವನು ವ್ಯಾಪ್ತವಾದ ಕಾರಣದಿಂದ ಇವನು ಎಷ್ಟು ಪರಮ ಕರುಣಾಳು ವ್ಯಾಪ್ತನಾಗಿದ್ದಾನೆ. ಇಫ್ ಈಸ್ ನಾಟ್ ವ್ಯಾಪ್ತ ಗುಣ ಕರುಣೆ ಜೊತೆಲಿ ಬೆರೆಸಿಲ್ಲ ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ವ್ಯಾಪ್ತವಾಗಿ ಕರುಣೆಯನ್ನ ತೋರಿಸ್ತಾ ಇದ್ದಾನೆ ಇವಾಗ ಎಲ್ಲಾ ಕಡೆನೂ ಇದ್ದು ಈ ಸಂಸಾರದಲ್ಲಿ ಇದ್ದೂ ನಮ್ಗೆ ಮೋಚಕ ಮಾಡಿಸ್ತಾ ಇದ್ದ. ಸೊ ಮನಸ್ಸಿನಿಂದ ಎಲ್ಲವೂ ಆಗತ್ತೆ. ಸಾತ್ವಿಕ ಮನಸ್ಸಿದ್ರೆ ನಾವು ಮಾಡೋ ಕರ್ಮ ಹೀಗೇನೆ, ಗಂಧ ಹೇಗೆ ತಕೊಂಡೆವು ಹಾಗೇನೆ ರೂಪ ರಸ ಸ್ಪರ್ಶ ಶಬ್ದ ಒಂದೊಂದು ಹೀಗೇನೆ ನಾವು ತಕೊಳ್ಳೋದು. ಸೊ ತಾನಾಗಿ, ಸೊ ಅದಕ್ಕೆ ಹೇಳ್ತಾರೆ ಪರಮ ಕರುಣ ಸಿಂಧು. ಆಮೇಲೆ ಓಕೆ, ಇದೆಲ್ಲ ಬ್ರಹ್ಮಾಂಡ ಕ್ರಿಯೇಷನ್ ಎಲ್ಲವೂ ದೇವರು ಮಾಡಿಸಿದ್ದಾನೆ. ಆಮೇಲೆ ಅವನು ಲಯ ಮಾಡುತ್ತಾನೆಲ್ಲ, ಇಲ್ಲ ಇವನ್ ಲಯನೂ ಬೇಕಾಗಿಲ್ಲ. ನಾವು ಒಂದು ಹೂ ತರ್ತೀವಿ, ವಾಸನೆ ಮುಂದಿರುತ್ತೆ, ಅದಕ್ಕೆ ವಾಸನೆ ಇರುತ್ತೆ. ಆಮೇಲೆ ಸಾಯಂಕಾಲ ಬಾಡಿ ಹೋಗ್ಬಿಡತ್ತೆ, ವಾಸನೆ ಇಲ್ಲ ಒಂದು ಇಲ್ಲ. ಅವಾಗ ಏನಾಯ್ತು, ದೇವ್ರು ಅಲ್ಲಿ ಗಂಧ ಅಂತ ಇದ್ದಾನಲ್ಲ, ಇವಾಗ ಗಂಧ ದುರ್ಗಂಧ ಬರ್ತಾ ಇದೆ, ಇವಾಗ ಹೂ ತುಂಬಾ ಕೊಳತಾ ಇದ್ಬಿಟ್ಟು ಗಂಧ ಡಿಸಪೇರ್ ಆಯ್ತಾ ಏನು ಅಂದ್ರೆ, ಅದಕ್ಕೆ ಹೇಳ್ತಾರ ಇದು ಈ ಹೂವಲ್ಲಿ ಇಷ್ಟು ತನಕ ಆ ಒಂದು ಗಂಧ ಇರತ್ತ ಅಷ್ಟೇ. ಬಟ್ ಅವನ ಗಂಧ ಎಂಬ ರೂಪ ಇರತ್ತ, ಅದು ಮೂಸಕ್ಕೆ ಸಾಧ್ಯವೇ ಇಲ್ಲ. ದೇವರ ರೂಪ ಗಂಧ ಸ್ಪರ್ಶ ಅದು ಆ ಒಂದಲ್ಲ, ಅವನು ಯಾವುದು ಅಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ಸೊ ನಾವು ಇವಾಗ ಹೂ ವಾಸನೆ ಹೋಯಿತು, ಸೊ ಅವನು ಗಂಧ ಇಲ್ಲ ಅಂತ ಆಗಿಲ್ಲ. ದೇವರನ್ನ ಮೂಸ್ಲಕ್ಕಾಗತ್ತ ನಾವು? ಅವನು ಗಂಧ ಶಬ್ದದಿಂದ ಅಲ್ಲೇ ಇದ್ದಾನೆ, ಸರ್ವವ್ಯಾಪ್ತ ಅವನು ಅಲ್ಲೇ ಇದ್ದಾನೆ. ಅದಕ್ಕೆ ಹೇಳ್ತಾರೆ ಶಾಶ್ವತ. ಸೊ ಇವಾಗ ಸಿಂಧು ಶಾಶ್ವತ, ಶಾಶ್ವತ ಕರುಣಾ ಸಿಂಧು. ಸೊ ಶಾಶ್ವತ ಎಂಬುದು ದೇವರಿಗೆ ಇಟ್ಟುಕೊಂಡು ಶಾಶ್ವತ ಶಾಶ್ವತ ಗಂಧ ಅವನು, ಶಾಶ್ವತ ರಸ, ಶಾಶ್ವತ ರೂಪ ಹೀಗೆ. ಶಾಶ್ವತ ಕರುಣಾ, ಶಾಶ್ವತ ಕರುಣಾ ಸಿಂಧು, ಶಾಶ್ವತ ಪರಮ ಅವನು. ಹೀಗೆ ಶಾಶ್ವತ ಎಂಬುದನ್ನ ದೇವರಿಗೆ ಹಾಕೊಂಡು ಹೋಗುದು. ಬಿಕಾಸ್ ದೇವರ ಹೆಸರು ಶಾಶ್ವತ ಎಂಬುದಕ್ಕೆ ಅರ್ಥ ಏನು ಅಂದ್ರೆ, ರಾಯರ್ ಹೇಳ್ತಾರೆ ಶಾಶ್ವತ್, ಆಚಾರ್ಯ ಹೇಳ್ತಾರೆ ಶಾಶ್ವತ್ ಏಕ ಪ್ರಕಾರ, ಯಾವಾಗ್ಲೂ ಅವನಲ್ಲಿ ಏರು ಪೇರು ಏನು ಇಲ್ಲ, ಅದಕ್ಕೆ ಅವನಿಗೆ ಶಾಶ್ವತ ಅಂತ ಅವನನ್ನ ದೇವರನ್ನ ಕರ. ಸೊ ಹೀಗೆ ಶಾಶ್ವತ ಎಂಬುದು ದೇವರಿಗೆ ದೇವರ ಹೆಸರಾಗಿ ಇಟ್ಟುಕೊಳ್ಳೋದು. ಅದ ಇನ್ನೊಂದು ಮೀನಿಂಗ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ, ಶಾಶ್ವತ ಶಾಶ್ವತ ಮನವಿ ಅಂದ್ರೆ ಮನಸ್ಸಿಗೆ ಅಂತ ಒಂದು. ಅದರ್ವೈಸ್ ಈ ಶಾಶ್ವತ ಮನಸ್ಸು ಎಂಬುದು ನಮ್ಮ ಮನಸ್ಸು, ಈ ಜಡ ಮನಸ್ಸು ಈ ತರ ಇಟ್ಕೋಬೇಕಾಗಲ್ಲ. ಮನಸ್ಸಲ್ಲಿ ಇರುವಂತ, ಇವಾಗ ಮನಸ್ಸಲ್ಲಿ ಇರುವಂತ ಮನನಾಮಕ ಭಗವಂತ ಅವನು ಶಾಶ್ವತ. ಮನಸ್ಸು ನಮ್ಗೆ ಹೋದ ಮೇಲೆ, ಈ ದೇಹ ಹೋದ ಮೇಲೇನು, ಅವನು ಮನನಾಮಕದಿಂದ. ಸೊ ಹೀಗೆ ಅನೇಕ ರೀತಿಯಿಂದನು ಇದನ್ನ ನೋಡ್ಬೋದು. ಶಾಶ್ವತ ಮನವೇ ಮೊದಲಾದ ಇಂದ್ರಿಯಗಳೊಳಗಿದ್ದು ಎಲ್ಲದಲ್ಲಿನೂ, ಬಿಕಾಸ್ ಎಲ್ಲಾ ಇಂದ್ರಿಯದಲ್ಲಿನೂ, ಯಾಕೆಂದ್ರೆ ಬರೀ ಒಂದು ತನ್ಮಾತ್ರಗಳಲ್ಲಿ ಮಾತ್ರ ರೂಪ ಆ ಗುಣಗಳಲ್ಲಿ ಮಾತ್ರ ಇಲ್ಲ, ಆ ಗುಣವನ್ನ ಗ್ರಹಿಸುವ ಇಂದ್ರಿಯಗಳು, ಇಂದ್ರಿಯ ಇರುವಂತ ಗೋಳಕ, ಆ ಗೋಳಕಲ್ಲಿ ಅಲ್ಲಿ ಇರುವಂತ ಪಂಚಭೂತ. ಸೊ ಇಲ್ಲಿ ಇದ್ದು ಭೋಗ ಮಾಡುವನು, ಭೋಗಿಸುತ್ತಿವನು ವಿಷಯಗಳ, ಭೋಗ ಮಾಡುವನು ಇವನು. ಇವನು ಏನು ಭೋಗ ಮಾಡ್ತಾನೆ, ಅದಕ್ಕೆ ಹೇಳ್ತಾರೆ ಇವನು ಭೋಗ ಮಾಡುವುದು ಏನು ಅಂದ್ರೆ ತನ್ನದೇ ಆದ ರೂಪಗಳು. ಭೋಗ ಅವನಿಗೆ ಹೊರಗಿಂದ ಭೋಗ ಅಂಬೋದು, ಆ ಮುಖರುಗೇ ಕೂಡೋದಿಲ್ಲ ಅಂದ್ರೆ ಇವನಿಗೆ ಹೇಗೆ ಕೂಡತ್ತ? ಇವನಿಗೆ ಬೇಕಾಗೇನೋ ಇಲ್ಲ, ಎಲ್ಲ ಇವನು ಸೃಷ್ಟಿ ಮಾಡಿದ್ದು. ಇವನ ನಿತ್ಯತೃಪ್ತ, ನಿರ್ಲಿಪ್ತ, ಅಸಂಗ, ಈ ಕ್ವಾಲಿಟೀಸ್ ಅನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆರಂಭದಲ್ಲಿ ಕೃಷ್ಣಾರ್ಥ ನಮಸ್ಸು. ಸೊ ಇದನ್ನ ಕಂಟಿನ್ಯೂಷನ್